ನಾನು ದೇಹ ಹೋಗುತ್ತೇನೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಬುದ್ಧಿ ಇಲ್ಲ ಅಂತ ಪರಮಾತ್ಮ ಹೇಳುತ್ತಾರೆ. ಅಂದರೆ ಪರಮಾತ್ಮನ ದೇಹ ನಾಶ ಇಲ್ಲ, ದೇಹ ಇದೆ ನಾಶ ಇಲ್ಲ, ಅದು ಇಂಪಾರ್ಟೆಂಟ್. ನಮಗೆ ದೇಹ ಇದೆ, ನಾಶವಾಗೋ ದೇಹ ಇದೆ, ಪರಮಾತ್ಮನ ದೇಹ ಇದೆ, ನಾಶವಾಗೋ ದೇಹ ಇಲ್ಲ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿ, ಭಗವಂತನ ಏನು ದುಃಖ ಇದೆ? ಅವನ ಹೆಸರು ಹೇಳಿದವರಿಗೆ ದುಃಖ ಇಲ್ಲ, ಅವನಿಗೆ ಯಾಕೆ ದುಃಖ ಬರುತ್ತೆ? ಆನಂದ ಆನಂದ ಮತ್ತೆ ಪರಮಾನಂದ, ಆನಂದನ ಕಂದ ಒಲಿಗೆ ಏನಂದದ್ದೇ ವೇದ ವೃಂದ ಅಂತ ಹೇಳುತ್ತಾರೆ. ಭಗವಂತನ ಹೆಸರೇ ಆನಂದ. ವಿಷ್ಣು ಸಹಸ್ರ ಓದ್ದವರು ದೇವರು ದುಃಖ ಇದೆ ಅಂತ ಕೇಳೋ ಪ್ರಶ್ನೆ ಬರೋದಿಲ್ಲ. ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ ಅಂತ ಪರಮಾತ್ಮನಿಗೆ ದುಃಖದ ಹೆಸರೇ ಇಲ್ಲ. ಅದರಿಂದಾಗಿನೇ ದುಃಖ ಪ್ರಾಪ್ತಿನೂ ಇಲ್ಲ, ಅನಿತ್ಯತ್ವ ಇಲ್ಲ, ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ. ಮಹಾಲಕ್ಷ್ಮಿಗೂ ಮೂರು ಇಲ್ಲ, ಅವರಿಗೆ ಅನಿತ್ಯತ್ವನೂ ಇಲ್ಲ, ದೇಹ ಹಾನಿನೂ ಇಲ್ಲ, ದುಃಖ ಪ್ರಾಪ್ತಿನೂ ಇಲ್ಲ. ಮತ್ತೆ ಅವರು ನಾರಾಯಣ ಒಂದೇ ಆಗಿಬಿಡ್ತಾರಂತ ಕೇಳಿದರೆ ಇನ್ನೊಂದಿದೆ ಅಪೂರ್ಣತಾ ಅಂತಿದೆ, ಅದು ಮಹಾಲಕ್ಷ್ಮಿಗುಂಟು. ಪರಮಾತ್ಮನ ಪೂರ್ಣತೆ ಮಹಾಲಕ್ಷ್ಮಿಗೆ ಇಲ್ಲ. ಇಡೀ ಪರಮಾತ್ಮ ಇದ್ದಾನಲ್ಲ, ಮಹಾಲಕ್ಷ್ಮಿ ಎಲ್ಲಿದ್ದಾಳು ಅಂತ ವಕ್ಷಸ್ಥಳದಲ್ಲಿ ಕೂತಿದ್ದಾಳಷ್ಟೇ. ಅಷ್ಟು ಮಾತ್ರ ಉಳಿದ ಕಡೆ ಪರಮಾತ್ಮ ಅಷ್ಟು ಮೇಲಿದ್ದಾನಾದ್ರಿಂದ ಪೂರ್ಣತೆ ಇಲ್ಲ. ಪರಮಾತ್ಮನ ಪೂರ್ಣತೆ ಮಹಾಲಕ್ಷ್ಮಿ ಇಲ್ಲ, ಆದ್ರಿಂದಾಗಿ ಒಂದ್ ಟೈಪ್ ಆಫ್ ನಾಶ ಅವರಿಗೆ ಬಂತು. ತದಭಾವೋ ಹರೇ ಸದಾ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ. ಈ ನಾಲ್ಕು ವಿಧ ನಾಶಗಳಲ್ಲಿ ಒಂದು ರೀತಿಯಾದ ನಾಶವೂ ಭಗವಂತನಿಗೆ ಇಲ್ಲ, ಆದ್ರಿಂದಾಗಿನೇ ಅವನನ್ನ ಅಕ್ಷರ ಅಂತ ಕರೀತಾರೆ. ಅಕ್ಷರ ಅವನ ನಿತ್ಯ. ಈ ರೀತಿಯಾದ ನಿತ್ಯತ್ವವನ್ನು ಕ್ಲೇಮ್ ಮಾಡಲಿಕ್ಕೆ ಉಳಿದವರು ಸಾಧ್ಯತೆ ಉಂಟ? ಬರೀ ನಿತ್ಯ ಪರ್ಮನೆಂಟ್ ಜಾಬ್ ಅಂತಾನೆ. ಇವನೇ ಪರ್ಮನೆಂಟ್ ಅಲ್ಲ, ಜಾಬ್ ಏನ್ ಪರ್ಮನೆಂಟ್ ಆಗತ್ತೆ ಪಾಪ? ಪರ್ಮನೆಂಟ್ ಕಂಪನಿ ಪರ್ಮನೆಂಟ್, ಇವನು ಪರ್ಮನೆಂಟ್ ಅಲ್ಲ, ಸರ್ಕಾರನು ಪರ್ಮನೆಂಟ್ ಅಲ್ಲ, ಇವನೇ ಪರ್ಮನೆಂಟ್ ಆಗ್ತಾನೆ. ರಿಲೇಟಿವ್ ಪರ್ಮನೆಂಟ್ ಅಷ್ಟೇ, ರಿಲೇಟಿವ್ ಹೊರತು ಪೂರ್ತಿ ಅಲ್ಲ. ಅದು ಅಂದ್ರೆ ದೇವರ ಬಗ್ಗೆ ಹಾಗಲ್ಲ, ಅಬ್ಸಲ್ಯೂಟ್ಲಿ ಪರ್ಮನೆಂಟ್ ಪರಮಾತ್ಮ. ರಿಲೇಟಿವ್ ಹೇಳೋದು ಬೇರೆ, ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಹೇಳೋದು ಬೇರೆ. ಈ ದೃಷ್ಟಿಯಲ್ಲಿ ಪರಮಾತ್ಮನ ಮಹಿಮೆ ಅರ್ಥ ಒಂದು ದೃಷ್ಟಿಯಿಂದ ಡೆಫಿನೇಷನ್, ಇನ್ನೊಂದು ದೃಷ್ಟಿಯಿಂದ ದೇವರು ಎಷ್ಟು ದೊಡ್ಡವನು ತವಾ ನಮ್ಗೆ ಅರ್ಥ ಆಗತ್ತೆ. ಎಷ್ಟು ದೊಡ್ಡವನು ಭಗವಂತ. ಇವತ್ತು ಆಕಾಶ ಇದೆ, ಅದಕ್ಕೆ ನಾಶ ಗೀಸೆ ಏನಿಲ್ಲೇ ಇಲ್ಲ, ಆದ್ರೆ ಅದಕ್ಕೆ ಲೈಫೇ ಇಲ್ಲ, ಜಡ ಪದಾರ್ಥ ಅದು, ಚೇತನವೇ ಅಲ್ಲ. ಆಕಾಶ ಎಷ್ಟು ದೊಡ್ಡದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಟ್ ದಿ ಸೇಮ್ ಟೈಮ್ ಅದು ಜಡ ಪದಾರ್ಥ, ಚೇತನ ಅಲ್ಲ ಅದು. ಭಗವಂತ ಹಾಗಲ್ಲ, ಆಕಾಶದ ವ್ಯಾಪ್ತಿ ಮೀರಿದ್ದಾನೆ, ಚೇತನನಾಗಿದ್ದಾನೆ. ಅಂದಮೇಲೆ ಆಕಾಶಕ್ಕೆ ಅಪೂರ್ಣತೆ ಬಂತು, ಚೈತನ್ಯವೇ ಇಲ್ಲ, ಆದ್ದರಿಂದಾಗಿ ಅಪೂರ್ಣತೆ ಬಂತು. ಭಗವಂತನಿಗೆ ಪೂರ್ಣತೆ ಇದೆ. ಇದು ಗೊತ್ತಾದರೆ ದೇವರ ಬಗ್ಗೆ ನಮ್ಮ ಭಕ್ತಿ ಸಾವಿರ ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಯಾರ ಬಗ್ಗೆ ಏನೋ ತಿಳ್ಕೊಂಡಿರ್ತೇವೆ, ಈ ಪರಿಚಯ ಮಾಡ್ಕೊಳ್ತಾ ಹೋದಂತೆ ಮಹತ್ವ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಮಹಾತ್ಮ್ಯ ಜ್ಞಾನ ಅಂತ ಕರೀತಾರೆ ದೇವರನ್ನ. ನಾವು ದೇವರ ಕಲ್ಪನೆ ನಮಗೆ ಬೇರೆ. ತುಂಬಾ ದಿನ ದೇವರು ಅಂದ್ರೆ ಯಾವುದೋ ಒಂದು ಗುಡಿ ಒಳಗೆ, ಗರ್ಭಗುಡಿ, ಒಂದು ಪೀಠ, ಇಷ್ಟು ಹೈಟ್ ಅಲ್ಲಿರ್ತಾನೆ, ಪೂಜಾರಿ ಕೈಲಿ ಸಿಕ್ಕಿರ್ತಾನೆ. ಆತಿ ಮಾಡಿದ್ರೆ ಉಂಟು, ಇಲ್ಲ ಹೋದ್ರೆ ಇಲ್ಲ ಅಷ್ಟೇ. ನಾವಾಗಿ ತೆಗೆದು ನೋಡಿದ್ರೆ ಕಾಣಿಸ್ಬೇಕು, ಇಲ್ಲ ನಮ್ಮ ನೈವೇದ್ಯದ ಮೇಲೆ ಜೀವನ, ನಮ್ಮ ನೈವೇದ್ಯದ ಮೇಲೆ ಜೀವನ ಪಾಪ. ನಾವೇನಾದ್ರು ಕೊಟ್ಟರೆ ಉಂಟು, ಇಲ್ಲ ಹೋದ್ರೆ ಇಲ್ಲ ದೇವರಿಗೆ. ನಾವು ನೀರು ಹಾಕಿದ್ರೆ ಉಂಟು, ಇಲ್ಲದ ಹೋರಿಲ್ಲ. ಇದು ದೇವರ ಕಲ್ಪನೆ ಅಲ್ಲ. ಇದು ಅದೆಲ್ಲ ತೀರ ಸಾಮಾನ್ಯ ಹಂತದ ಚಿತ್ರ, ತೀರ ಮಕ್ಕಳಿಗೆ ಹೇಳೋ ಚಿತ್ರನೆ ಹೊರತು ಭಗವದ್ಗೀತೆ ಹೇಳಿದಾಗ ದೇವರ ಚಿತ್ರ ಬರೋ, ಅದು ನಿಜವಾದ ದೇವರ ಚಿತ್ರ. ಅದು ಪ್ರವೇಶ ಬರಲಿಕ್ಕೆ ಇದಷ್ಟೇ. ಆರಂಭದ ಚಿಕ್ಕ ಮಕ್ಕಳಿಗೆ ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಅರ್ಥ ಆಗೋ ಸ್ಥಿತಿ ಇರೋದಿಲ್ಲ. ಅಷ್ಟು ಹೇಳ್ತಾ ಹತ್ರ ಡೆವಲಪ್ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಹೇಳಬೇಕು, ದೊಡ್ಡವರು ಅಷ್ಟೇ ತಿಳ್ಕೊಂಡ್ಬಿಟ್ಟು ಎಷ್ಟು ತಪ್ಪಾಗತ್ತಾಗ. ಆಗ ಭಗವದ್ಗೀತೆ ಓದಿ ತಿಳ್ಕೊಡ್ತಾನಲ್ಲ, ಕಣ್ಣಿಲ್ ನೋಡಿದರೆ ವಿಗ್ರಹ, ಭಗವದ್ಗೀತೆ ನೋಡಿದಾಗ ಬರುತ್ತಲ್ಲ, ಅದು ಭಗವಂತ ನಿಜವಾದ ಚಿತ್ರ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರ ಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇಹೇ ಸದಾ. ಇಂಥ ನಾಶ ಭಗವಂತನಿಗೆ ಒಂದು ವಿಧದ ನಾಶವೂ ಕೂಡ ಎಂದು ಒಂದು ಕಾಲಕ್ಕೂ ಅವನಿಗಿಲ್ಲ, ಸದಾ ನಿತ್ಯನಾದವನು ಭಗವಂತ. ಅದಕ್ಕೆ ಪರಮಾಕ್ಷರ ಅಂತ ಓಮಿ ಅಂತ ಹೇಳಬೇಕಾದ್ರೆ ಪರಮಾತ್ಮನನ್ನ ವಿಶೇಷವಾಗಿ ಕರೀತಾ ಹೇಳ್ತಾರೆ. ವಿಶೇಷವಾಗಿ ಅವನು ಪರಮ ಅಕ್ಷರ ಅಂತ ಕರ, ಬ್ರಹ್ಮ ಅಕ್ಷರ, ಪರಮಾಕ್ಷರ ಬ್ರಹ್ಮ. ಈ ನಮಗೆ ಅರ್ಥ ಆಗಬೇಕಾದಿಷ್ಟೇ. ಪರಮ ಅಂತ ಯಾಕೆ ಕರಿಬೇಕಾಗಿದ್ರೆ, ಬರೀ ಅಕ್ಷರ ಅಂತ ಕರೋದು ಸಾಕಾಗಿತ್ತಲ್ಲ ಅಂತ ಪ್ರಶ್ನೆ ಬಂತು. ಪರಮಾಕ್ಷರ ಅಂತ ಅಕ್ಷರಂ ಬ್ರಹ್ಮ ಪರಮಂ ಅಂತ ಕರೆದ್ರಲ್ಲ, ಅಕ್ಷರ ಅಂದ್ರೆ ನಾರಾಯಣ ಅಂತಾಯ್ತು, ಮತ್ತೆ ಅದಕ್ಕೆ ಪರಮ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ. ಈ ಗುಣಗಳು ಮಹಾಲಕ್ಷ್ಮಿಯಲ್ಲೂ ಕಂಡು ಬಂದವು ನಮಗೆ. ಅನಿತ್ಯತ್ವನೂ ಇಲ್ಲ, ದೇಹನಾಶ ಇಲ್ಲ, ಆಮೇಲೆ ದುಃಖ ಪ್ರಾಪ್ತಿ ಇಲ್ಲ. ಅದು ಮಹಾನ್ ಆಕಾಶದಲ್ಲೂ ಕಂಡು ಬಂತು. ಅದಕ್ಕೆ ಹೇಳ್ತಾ ಅದು ನಿತ್ಯ ಹೌದು, ಆದರೆ ಪರಮಾತ್ಮ ಅವುಗಳನ್ನು ಮೀರಿಸಿ ನಿತ್ಯನಾಗಿದ್ದಾನಲ್ಲ, ಅದಕ್ಕೆ ಪರಮ ಅಂತ ಅಡ್ಜೆಕ್ಟಿವ್ ಹಾಕಿದ್ರು. ಪರಮಾಕ್ಷರ ಅಂತ ಕರೀತಾರೆ, ಅಕ್ಷರಂ ಬ್ರಹ್ಮ ಪರಮಂ. ಈ ರೀತಿಯಿಂದ ದೇವರ ಚಿತ್ರ ತಿಳ್ಕೊಂಡಾಗ ನಾಶವಿಲ್ಲದವನು ಭಗವಂತ. ಅದನ್ನು ಕೃಷ್ಣ ಪ್ರೂವ್ ಮಾಡ್ತಾನೆ ಯುದ್ಧದಲ್ಲಿ, ಗೊತ್ತಾ? ಯುದ್ಧರಂಗದಲ್ಲಿ ನೋಡಿ, ನಾರಾಯಣ ಅಸ್ತ್ರ ಬರುತ್ತೆ, ಎಲ್ಲರೂ ಗಾಬರಿಯಾದವರೇನೆ, ಇಬ್ಬರೇ ಇಬ್ಬರು ಗಾಬರಿ ಆಗದೇ ಇದ್ದವರು, ಕೃಷ್ಣ ಭೀಮ ಇಬ್ಬರು ಎಲ್ಲರೂ ಗಾಬರಿಯಾದವರೇ. ಅರ್ಜುನ ಧನಸ್ಸನ್ನು ಕೆಳಗೆ ಹಾಕಿಬಿಡ್ತಾನೆ, ಕೃಷ್ಣ ನಗ್ನಗ್ತ ಕೂತಿದ್ದಾನೆ, ಏನು ಹೆಸರೇ ಇಲ್ಲ. ಭಗದತ್ತ ವೈಷ್ಣವಾಸ್ತ್ರ ಹೊಡೆದು ಎಷ್ಟು ಬಿಡ್ತಾನೆ, ವೈಷ್ಣವಾತ ಪ್ರತ್ಯಸ್ತ್ರನೇ ಇಲ್ಲ, ಅದು ಬಿತ್ತು ಅಂದ್ರೆ ಸೋತು ಹೋದ್ರು ಅಂತಾನೆ ಅರ್ಥ. ಸತ್ಯ ಹೋಗಬೇಕು. ಆ ಸಮಯಕ್ಕೆ ಅರ್ಜುನನ ಮೇಲೆ ಎಸಿತಾನೆ ಕೃಷ್ಣ, ಮುಂದೆ ಕೂತಿದ್ದನು ಸಾರಥಿಯಾಗಿ, ಅದು ಬರ್ತಾ ಇದೆ. ತಕ್ಷಣ ಕೃಷ್ಣ ಸ್ವಲ್ಪ ಹೀಗೆ ಎದ್ದನಂತೆ, ಕೃಷ್ಣನ ಎದೆ ಹೊಡಿತಂತೆ, ಅದು ವೈಷ್ಣವಾಸ್ತ್ರ. ತಕ್ಷಣ ವೈಜಯಂತಿ ಮಾಲೆಯಾಗಿ ಕೂತ್ಬಿಡ್ತಂತೆ ಕೃಷ್ಣ. ಏನಾಗಲೇ ವೈಜಯಂತಿ ಮಾಲೆ ಹೊಳಿತಾ ಇದೆ. ಅರ್ಜುನಿಗೆ ಬಾಲೆ ಖುಷಿ ಆಯ್ತು, ಸ್ವಲ್ಪ ದುಃಖನೂ ಆಯ್ತಂತೆ. ಅರ್ಜುನ ಆ ಸಮಯದಲ್ಲಿ ಸ್ವಲ್ಪ ದುಃಖಪಟ್ಟನಂತೆ. ಕೃಷ್ಣ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದೆ. ಯಾಕೆ ಹೀಗೆ ಮಾಡಿದೆ, ಏನು ಮಾಡಿದೆ ಅಂತ ಕೇಳ್ತಾನೆ. ನಾನು ಹೊಡಿತಿದ್ದೆ, ನೀನ್ಯಾಕೆ ಹಾಗೆ ಮಾಡಿದೆ, ನೀನಾಡಿ ಕೆಲವು ಇರುತ್ತೆ, ನೀನೇ ಮಾಡಿಬಿಟ್ಟೆ ಪುಣ್ಯ ಹೋಗಬೇಡಯ್ಯ ಅಂತ ಹೇಳ್ಬಿಡ್ತಾನೆ. ಥ್ಯಾಂಕ್ಸ್, ನೀನೇ ಮಾಡಿಬಿಟ್ಟಿಯಾ, ಊಟ ಬಂದುಬಿಟ್ಟು ಉಳಿದವ್ರು ನಮ್ಮ ಕೆಲಸ ಏನು ಮಾಡಿ ಸಹಿಸ್ಕೊಂಡ್ಬಿಡ್ತೇನೆ, ಮಾಡ್ಕೊಂಡು ಹೋಗ್ರಿ, ಎಲ್ಲ ನೀವೇ ಪೋಸ್ಟ್ ಎಲ್ಲ ಮಾಡ್ಕೊಂಡ್ಬಿಡಿ, ಊಟ ಮಾತ್ರ ನಾವೇ ಮಾಡಬೇಕವ್ರು, ಇನ್ನೊಬ್ಬರು ಮಾಡಬಾರ. ಆದರೆ ಯೋಗ್ಯ ಹಾಗಲ್ಲ, ತನ್ನ ಕೆಲಸ ತಾನೇ ಮಾಡಬೇಕು, ಪುಣ್ಯ ನಾನೇ ಮಾಡಬೇಕು, ಜಪ ನಾನೇ ಮಾಡಬೇಕು, ಹಠ ನಾನೇ ಮಾಡಬೇಕು ಅಂತ ಹೇಳಿದ್ರು. ಅರ್ಜುನ ಅಂಥ ಸಮಯದಲ್ಲಿ ಹೇಳ್ತಾನೆ ಕೃಷ್ಣ, ನನ್ನ ಕೆಲಸ ನೀನ್ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ನನ್ನ ಕೆಲಸ ನೀನ್ಯಾಕೆ ಮಾಡಿದೆ ಅರ್ಜುನ? ಹೌದು, ಬೇರೆ ಅಸ್ತ್ರ ಬಂದ್ರೆ ನಿನ್ನ ಕೆಲಸ, ಅದು ಯಾರ ಅಸ್ತ್ರ ಗೊತ್ತಾ? ವೈಷ್ಣವಾಸ್ತ್ರ. ಅದೇ ನಿನಗೆ ಬಿದ್ದಿದ್ರೆ ನಿನ್ನ ಗತಿ ಹೋಗ್ಬಿಡ್ತು, ಇರಲೇ ಇಲ್ಲ ಅರ್ಜುನ ಇರ್ತಿದ್ದಿಲ್ಲಾಗ. ಅದಕ್ಕೆ ನಾನು ಧರಿಸಿದೆ ಅಂತ, ನಾನು ಧರಿಸಿದೆ ಅದನ್ನ. ಆಗ ಅಕ್ಷರ ಶಬ್ದ ನಿಮಗೆ ಗೊತ್ತಾಗುತ್ತೆ, ಅರ್ಜುನ ಅಕ್ಷರ ಆಗಿದ್ದರೆ ಅಂತ ನೀನು ಹೊಡ್ಕೊ ಅಂತ ಹೇಳಿ, ನೀನು ನಿನಗೆ ಬೀಳಿ ಅಂತ ಹೇಳಿದ್ರು. ಸಾಧ್ಯ ಆಗಲೇ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಅಸ್ತ್ರ ಬಂತು, ಕರ್ಣ ಬಿಡ್ತಾನೆ ಅಸ್ತ್ರವನ್ನ ಅರ್ಜುನನಿಗೆ. ಅದರಿಂದ ಉಳಿಯೋ ಪ್ರಶ್ನೆ ಅಲ್ಲ ಅದು, ಏನು ಬಿಟ್ಟ ಅಂತಾನೆ ಗೊತ್ತಾಗಿಲ್ಲ ಅರ್ಜುನನಿಗೆ. ಕರ್ಣ ಫಾಸ್ಟ್ ಆಗಿ ಬ್ರಹ್ಮಾಸ್ತ್ರ ಬಿಟ್ಟನಂತೆ, ನಾಗಾಸ್ತ್ರ ಒಳಗೆ ಸೇರ್ಕೊಂಡ್ಬಿಟ್ಟಿದ್ರು. ಫಾಸ್ಟ್ ಆಗಿ ಬಿಡ್ತಾನೆ. ಅದು ವರ ಇತ್ತಂತೆ ಕರ್ಣನಿಗೆ ಅಂತ ವರ, ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಲಬ್ಧಂ ಕರ್ಣೇನ ಭಾರ್ಗವಾತ್ ಅಂತ ಹೇಳಿದ್ದ. ಪರಶುರಾಮರ ವರದಿಂದ ಬ್ರಹ್ಮಾಸ್ತ್ರವನ್ನ ಅರ್ಜುನನು ಬಿಡ್ತಿದ್ದ, ಕರ್ಣನು ಬಿಡ್ತಿದ್ದ. ಅರೆ, ಕರ್ಣ ಅತಿ ಫಾಸ್ಟ್ ಆಗಿ ಬಿಡ್ತಿದ್ದಂತೆ. ಆತ ಯಾವಾಗ ತಗೊಂಡ ಯಾವಾಗ ಬಿಟ್ಟ ಇರೋ ಅರ್ಜುನಿಗೆ ಗೊತ್ತೇ ಆಗಲಿಲ್ಲ, ಸುಮ್ಮನೆ ಅಂತ ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಇಂದ್ರಾದಿ ದೇವದ ಮೇಲೆ ನೋಡ್ತಿದ್ದಾರೆ, ಸ್ವತಃ ಇಂದ್ರನೇ ಅರ್ಜುನ ಮೇಲೆ ನೋಡ್ತಿದ್ದಾರೆ. ಅರ್ಜುನನ ಕಥೆ ಏನೇನು ಮುಗಿದೋಯ್ತು, ಅದು ಏನು ಮಾಡೋದು ತೋಚ್ತಾನೆ ಇಲ್ಲ ಆತನಿಗೀಗ, ದಿಗ್ಭ್ರಾಂತನಾಗಿ ಬಿಟ್ಟಿದ್ದಾನೆ. ಏನು ಅಂತ ಯೋಚನೆ ಮಾಡ್ತಿದ್ದಾರೆ. ಕೃಷ್ಣ ಏನು ಮಾಡ್ತಾನೆ ಗೊತ್ತಾಗ, ಪಂಚಾಂಗುಲಂಭುವಿ ರಥ ಒತ್ತಿ ಬಿಡ್ತಾನೆ, ಐದು ಅಂಗುಲ ಕೆಳಗೆ ಹೋಯ್ತಂತೆ. ಅರ್ಜುನನ ಇಲ್ಲಿ ಬಿಟ್ಟು ಗುರಿ ಇಟ್ಟು ಬಿಟ್ಟ ಬಾಣ ಕಿರೀಟ ಕೊಡ್ ಕಿರೀಟ ಬಿದ್ದು ಪುಡಿ ಪುಡಿ ಆಗಿಬಿಡುತ್ತೆ. ಅರ್ಜುನಿಗೆ ಆಗಲೇ ಎಚ್ಚರ, ಕಿರೀಟ ಕೃಷ್ಣ ಅರ್ಜುನ ಕೃಷ್ಣ ಏನು ಅಂತಾನೆ, ನೋಡು ಏನಾಗಿದೆ ನೋಡು ಅಂತ ತೋರಿಸ್ತಾನೆ. ಅರ್ಜುನ ಉಳಿಯೋ ಪ್ರಶ್ನೆ ಅಲ್ಲ, ಗೊತ್ತು ಕೂಡ ಆಗಿಲ್ಲ ಅರ್ಜುನ ಆ ಸ್ಥಿತಿಯಲ್ಲಿದ್ದಾನೆ. ಅಕ್ಷರಂ ಹೇಗೆ ಗೊತ್ತಾಯ್ತು ಈಗ, ಎಂಥ ಕೃಷ್ಣ. ಆಗ ಅರ್ಜುನ ನೋಡ್ತಾನೆ, ನೋಡಿದೀಯ ಅರ್ಜುನ, ಕೃಷ್ಣ ಸರಿಯಾಗಿ ಐದು ಅಂಗುಲ ಇದು ಮಾಡಿದ್ದಾನೆ, ಐದು ಗೊತ್ತಿದ್ದನಂತೆ. ಆ ಟೈಮಿಂಗ್ ನೋಡಬೇಕು ಕೃಷ್ಣನ ಟೈಮಿಂಗ್ ಎಂಥದ್ದು, ಹೆಚ್ಚಲ್ಲ ಮತ್ತೆ ಹೆಚ್ಚಲ್ಲ ಕಡಿಮೆ ಅಲ್ಲ. ಕರ್ಣನಿಗೆ ತನ್ನ ರಥ ಸಿಕ್ಕಾಕೊಂಡು ಯತ್ನಕ್ಕೆ ಬರೋದಿಲ್ಲ ಕರ್ಣನಿಗೆ, ಕೊನೆಗೆ ತನ್ನ ಕರ್ಣ ಸಿಕ್ಕಾಕೊಂಡ್ರೆ ತನ್ನ ರಥ ಎತ್ತ ಕರ್ಣನಿಗೆ ಆಗಲೇ ಇಲ್ಲ. ಕೃಷ್ಣ ಹಾಗಲ್ಲ, ಒತ್ತು ಬಲ್ಲ ಎತ್ತಲು ಬಲ್ಲ, ಕೊನೆಗೆ ಎರಡೂ ಮಾಡ್ತಾನೆ. ಅರ್ಜುನಿಗೆ ಪರಮಾಶ್ಚರ್ಯವಾಗುತ್ತೆ, ತಾನು ಏನು ಕೇಳಿದ್ದೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ. ಗೀತೆಯನ್ನು ಏನೇನು ಕೇಳಿದ ಅರ್ಜುನ, ಗೀತೆಯನ್ನು ಕೇಳಿದವನೇನೆ ಪ್ರಾಕ್ಟಿಕಲಿ ನೋಡ್ತಾ ಇದ್ದ. ನಮಗೂ ಅರ್ಜುನಿಗೆ ವ್ಯತ್ಯಾಸ ಇಷ್ಟೇ, ಅದು ಕಣ್ಣಾರೆ ಕಂಡ ನಾವು ಕಿವಿಯಾರೆ ಕೇಳ್ತೇವೆ ಕೊನೆ ಪಕ್ಷ, ಅಷ್ಟೇ ನಮ್ಮ ಪುಣ್ಯ. ಮಹಾಭಾರತ ಏನಾಯ್ತು ಅಂತ ಕೇಳ್ತೇವಲ್ಲ, ಭಗವದ್ಗೀತೆ ಗಟ್ಟಿಯಾಗಿ ಅರ್ಥ ಆಗುತ್ತೆ ನಮಗೆ. ಹೌದು, ಕೃಷ್ಣಾಂತ ಆ ರೀತಿ ಫೇಸ್ ಮಾಡಿದವರು ಯಾರೂ ಇಲ್ಲ. ರಾಮಾಯಣಕ್ಕೆ ಹೋಗಿ ರಾಮದೇವರು ರಾವಣ ಯುದ್ಧ ಮಾಡ್ತಾ ಇದ್ದಾರೆ, ಎಂಥ ಸೈನ್ಯ ರಾವಣನ ಸೈನ್ಯ, ಎಂಥೆಂಥ ವರ ಅವನಿಗೆ, ಏನು ಕವಚ, ಏನು ವೈಭವ, ರಥ ಎಲ್ಲ ಪುಷ್ಪಕ ವಿಮಾನ. ರಾಮದೇವರು ಹೋಗಿದ್ದ ಯಾಕೆ ಗೊತ್ತೇನು, ಕವಚ ಕೂಡ ರಾಮದೇವರಿಗಿಲ್ಲ, ನಾರು ಬಟ್ಟೆ ಅಷ್ಟೇ, ನಾರು ಬಟ್ಟೆ ಬಿಲ್ಲು ಬಾಣ, ಇನ್ನೇನೇನೇನು ಇಲ್ಲ ರಾಮದೇವರ ಹತ್ರ. ರಾವಣನಿಗೆ ರಾಮನ ಬೈಯಿಂದ ಒಂದು ಹನಿ ರಕ್ತ ತರಲಿಕ್ಕಾಗಲಿಲ್ಲ, ಕಡೆಗೆ ನಾಶ ಇಲ್ಲ ಅಂತ ಗೊತ್ತಾಗಲಿಲ್ಲ, ಅಕ್ಷರ ಅಂತ ಗೊತ್ತಾಯ್ತಲ್ಲ. ಈಗ ಎಲ್ಲ ಇದ್ದ ರಾವಣ ಎಲ್ಲ ಕಳ್ಕೊಂಡು ಸತ್ತ, ಏನೂ ಇಲ್ಲದ ರಾಮ ಎಲ್ಲವನ್ನು ಮೆಟ್ಟಿ ನಿಂತ. ಜನಗಳೆಲ್ಲ ರಾಮೋ ರಾಮೋ ರಾಮ ಇತಿ ಪ್ರಜಾನಾ ಭವವನ್ ಕಥಾ, ರಾಮಭೂತಂ ಜಗತ್ ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ. ಇವತ್ತು ರಾಮನ ಹೆಸರು ಬರೀ ಹೆಸರಲ್ಲ, ಅತ್ಯದ್ಭುತವಾದಂತ ಭಗವಂತನ ವ್ಯಕ್ತಿತ್ವ ಮುಂದಿಡ್ತಕ್ಕಂಥ ಪದ. ಸ್ವತಃ ರುದ್ರದೇವರು ಹೇಳ್ತಾರಂತೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತೀ ದೇವಿಗೆ ಸ್ವತಃ ಶಿವ ಹೇಳಿದಂತ ಮಾತದವನು. ಆದ್ರಿಂದ ಇವತ್ತು ರಾಮನ ಮಹಿಮೆಯನ್ನ ಅಕ್ಷರ ಅಂತ ತಿಳ್ಕೊಂಡ ಸರಿ ಹೋಗುತ್ತಾರೆ. ಎಂದ ತಿಳ್ಕೊಂಡ್ರೆ ಹಾಗೆಲ್ಲ ಪಾಪ ರಾಮ ಸೀತಾ ಕಳ್ಕೊಂಡು ಗೋಳಾಡಿಬಿಟ್ಟ ಅಂತ ಹೇಳ್ತಾರೆ. ರಾಮ ಕೂಡ ಇವ್ರು ಜಾಸ್ತಿ ಗೋಳಾಡ್ಬಿಡ್ತಾರೆ ಪಾಪ, ರಾಮ ಇವರೇ ಜಾಸ್ತಿ ಗೋಳಾಡ, ಹೇಳೋರು ಕಣ್ಣಲ್ಲಿ ಇರು ಪಾಪ. ಹತ್ಕೋತ ಅವ್ರು ಹೇಳ್ತಿರ್ತಾರೆ, ಕೇಳೋ ಹತ್ಕೋತ ಕೇಳ್ತಿರ್ತಾರೆ. ರಾಮದೇವ್ರ ಆಹಾ ಎಂತ ಅಕ್ಷರ ತಿಳ್ಕೊಂಡು, ದುಃಖಪ್ರಾಪ್ತಿ ಪರಮಾತ್ಮ ಇಲ್ಲ ಅಂತ ಹೇಳಿದರೆ ರಾಮ ಹತ್ತಲು ಗೋಳೋ ತತ್ತು ಬಿಟ್ಟ ಅಂತ ಇನ್ನೂ ಸೇರಿಸಿಬಿಟ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅಂದ್ರೆ ಅವ್ರಿಗೆ ದೇವರ ವಿಷಯ ಗೊತ್ತಿಲ್ಲದೆ ಹೇಳ್ತಾರೆ ಅಂತ. ರಾಮಾಯಣ ಅರ್ಥನೆ ಮಾಡ್ಕೊಂಡಿಲ್ಲ ಅವ್ರೀಗ, ಮಂಜುಗಡ್ಡೆ ಬಾರಿ ಸುಡ್ತಾ ಇದೆ ಅಂತ ಹೇಳಿದರೆ ಕೇಳೋರು ಆ ಕೈ ಮುಖಂಡು ಕೇಳ್ತಿದ್ರೆ ಹ್ಯಾಕ್ ಕೇಳ್ತಿರ್ಬೇಕು, ಮಂಜುಗಡ್ಡೆ ಹ್ಯಾಕ್ ಸುಡುತ್ತೆ ಈ ಮಧ್ಯೆ, ಬೆಂಕಿ ತಣ್ಣಗಿದೆ ಅಂತ ಕೇಳ್ತಿದ್ರೆ, ಇವನು ಬತ್ತಿ ಮಾಡಿದ್ ಕೇಳ್ತಾನೆ ಇರೋದು ಅರ್ಥ ಮಾಡಿ, ಗಾಳಿ ತಣ್ಣಗಿತ್ತೆ ಅಂತ ಬಾರಿದೆ, ಅರ್ಥನೇ ಇಲ್ಲ ಅದಕ್ಕೆ. ಬತ್ತಿ ಮಾಡೋದು ತಪ್ಪಲ್ಲ, ಅರ್ಥ ಗಮನ ಕೊಡದೋಗಿದ್ದು ತಪ್ಪು. ಅವ್ರಿಗೆ ತಕ್ಷಣ ನಿಲ್ಲಿಸ್ಕೇಳ್ಬೇಕು, ಏನಾಗಂದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ ಅಂತ ಹೇಳ್ಬೇಕು. ಸಾಧ್ಯ ಅಲ್ಲ. ಹೇಗೆ ರಾಮ ಹೇಗೆ ದುಃಖ ಪಡ್ತಾನೆ, ಸಾಧ್ಯವೇ ಇಲ್ಲ. ಒಗಟನ್ನು ಬಿಡಿಸಲಿಕ್ಕೆ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರುತ್ತೆ. ರಾಮನ ದುಃಖ ಎಂಬ ಹೆಸರು ತಲೆಯಲ್ಲೇ ಹಾಕೊಳ್ಳೋಕೆ ಹೋಗಬೇಡಿ. ಭಗವಂತನಿಗೆ ದುಃಖದ ಹೆಸರು ಯಾವ್ಯಾವ ಕಾಲಕ್ಕೂ ಇಲ್ಲ. ಅದನ್ನೇ ಇವರು ಹೇಳುತ್ತಾರೆ, ಬೆಂಕಿ ಕಿಚ್ಚಿಗೆ ಇರುವೆ ಮುತ್ತುಬೋದು ಉಂಟೆ, ಪುರಂದ್ರಾಸ ಕಿರಿಚ್ಚಿಗೆ ಇರುವೆ ಮುಂತುಬೋದು ಉಂಟೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ. ಗರುಡನ ಮನೆಯಲ್ಲಿ ಹಾವುಗಳ ಭಯನ? ಇನ್ನು ಗರುಡನ ಮೇಲೆ ಕೂತ ಭಗವಂತನಿಗೆ ಯಾವುದಾದ್ರೂ ಭಯ ಉಂಟಾ? ಏನೇನೂ ಇಲ್ಲ. ಆ ದೃಷ್ಟಿಯಲ್ಲಿ ಭಗವಂತನ ಮಹಿಮೆಯನ್ನು ಅಕ್ಷರ ಅಕ್ಷರ ಅಂತ ಉಪಾಸನೆ ಮಾಡಲಿಕ್ಕೆ ಈ ಭಾಗ ಬೇಕಿದು. ಮೊನ್ನೆ ಹೇಳಿದೆ, ಅರ್ಜುನ ಕೊನೆಗೆ ಇಡಿಬೇಕಾಗಿದೆ. ಈಗ ಕೊನೆ ದಿವಸದ ಯುದ್ಧ ಮುಗಿದೋಗಿದೆ. ಕೃಷ್ಣ ಪ್ರತಿ ದಿವಸ ತಾನು ಮೊದಲು ಹಿಡಿದು ಆಮೇಲೆ ಕೃಷ್ಣ ಅರ್ಜುನನನ್ನ ಇಳಿಸ್ಕೋತಾ ಇದ್ದಾನೆ. ತಾನು ಕೆಳಗಿಡಿದು ಅರ್ಜುನ ಕೈಕೊಟ್ಟು ಕೆಳಗಿಳಿಸ್ಕೋತಾ ಇದ್ದ. ಬಹುಶಃ ಡ್ರೈವರ್ ಅಭ್ಯಾಸ, ಬಾಗಲು ತೆಗೆದು ಬಾಗಲು ತೆಗಿತಾನಲ್ಲ. ಕೃಷ್ಣ ಎಂಥ ಸ್ವಾಮಿ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲ ಕುಮೀರವಣ ಇವಾಗಿಲ್ಲ ಗರುವ, ತಾನು ಕೈಕೊಟ್ಟು ಕೆಳಗಿಳಿಸ್ತಿದ್ದಂತೆ. ಇದು ಇಂಥ ಇಷ್ಟು ಭಗವಂತನಂತ ಭಕ್ತಾವಸ್ಥರು ಇನ್ನೊಬ್ಬರು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯ ದಿವಸ ಹಾಗೆ ಮಾಡಲಿಲ್ಲ, ಅರ್ಜುನ ನೀನು ಮೊದಲು ಇಡಿ ಅಂತ ಹೇಳಿದೆ. ನೀನು ಮೊದಲು ಇಡಿ. ಅರ್ಜುನಿಗೆ ಆಶ್ಚರ್ಯ ಆಯಿತು, ಕೃಷ್ಣ ಯಾಕೆ ದಿವಸದ ಪದ್ಧತಿ ಇವತ್ತು ಬದಲಾಯ್ತು ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ನಾನೇ ನೀನೇ ಇಡಿ ನಾನು ಅಂತ ಕೇಳಿದೆ. ಇಲ್ಲ ಇಲ್ಲ ಅಜ್ಜಿ, ಇವ ಇಡೀ ನಿನ್ಗೆ ಗೊತ್ತಾಗುತ್ತೆ ಆಮೇಲೆ ಅಂತ ಹೇಳ್ತಾ. ಅದು ಅರ್ಜುನಿಗೆ ಗೊತ್ತಿಲ್ಲ, ನತ್ವಂ ವೇತ್ತ ಪರ ಅಂತ ಹೇಳ್ಬಿಟ್ಟು ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾನಲ್ಲ, ಮತ್ತೊಮ್ಮೆ ಪ್ರೂವ್ ಮಾಡ್ತಾನೆ ನಿನಗೆ ಗೊತ್ತಿಲ್ಲ. ಅರ್ಜುನ ಎಳೆದು ಬಿಡ್ತಾನೆ, ಕೃಷ್ಣ ಆಗತ್ತಾನೆ ರಸದ ಹಗ್ಗವನ್ನು ಹಾಗೆ ಬಿಟ್ಟಂತೆ ಕೆಳಗಿಡದನಂತೆ. ಯಾವಾಗ ಕೃಷ್ಣ ಕೆಳಗಿಡಿತಾನೆ, ಮೇಲೆ ಹನುಮಂತ ಕೂತಿದ್ನಲ್ಲ ಹಾರಿ ಹೊರಟು ಬಿಟ್ಟಂತೆ. ಕೃಷ್ಣ ಕೆಳಗಿಲಿಕ್ಕೆ ಹನುಮಂತ ಆ ಕಡೆ ಹಾರತ್ತಾನೆ, ಅಚ್ಚು ನೋಡ್ತಾನೆ ಇದ್ದಾನೆ. ಆ ರಥ ಧಗ್ಗ ತೂರಿದು ಬೂದಿಯಾಗಿ ಹೋಗಿಬಿಡುತ್ತೆ. ರಥ ಕುದುರೆ ಎಲ್ಲ ಭಸ್ಮ ಬೂದಿಯ ರಾಶಿಯಲ್ಲಿ. ಅರ್ಜುನ, ಮೊದಲು ನಾನು ಹೇಳಿದ್ರೆ ನಿನ್ಗೆ ಗತಿ ಏನಾಗ್ತಿತ್ತು ನೋಡಿ, ಇವತ್ತಿನ ದಿವಸ ನೀನು ಹೋಗಿಬಿಡ್ತಿದ್ದೆ ಅಂತ ಹೇಳ್ತಾನೆ. ನೋಡಿ, ಅಕ್ಷರಂ ಬ್ರಹ್ಮ ಪರಮ ಮತ್ತೆ ಗೊತ್ತಾಗುತ್ತೆ. ಅದು ದರ್ಶನ ನಿದರ್ಶನಗಳಿವೆಲ್ಲ ಕೂಡ. ಕಥೆ ಕೇಳಿದ ಮೇಲೆ ಅರ್ಥ ನೋಡಿಕೊಂಡ್ರೆ ಹೌದು ಹೌದು, ಕೃಷ್ಣ ಪ್ರೂವ್ ಮಾಡಿ ತೋರಿಸಿದ್ದಾನೆ. ಇವ್ರು ಬಾಬಲ ಯಾರು ಹೇಳ್ತಾರೋ ನಾನೇ ಬ್ರಹ್ಮ ಅಂತ ಹೇಳ್ತಾರಲ್ಲ, ಇತ್ತು ಮಾಡ ಏನೋ ಅಣ್ಣಂತೆ. ಸಾಧ್ಯವೇ ಇಲ್ಲ. ಅದನ್ನು ಮಾಡಿಲ್ಲ ಏನೋ ಅನ್ಕೊಳ್ಳೋದು ಬೇರೆ, ಮಾಡಿ ತೋರಿಸೋದು ಬೇರೆ. ಭಗವಂತ ಮಾಡಿ ಮಾಡಿಸುವ ಅದನ್ನು ತೋರಿಸ್ತಾನೆ, ಆಶ್ಚರ್ಯ ಪಡ್ತಾನೆ. ಯಾತಕ್ಕೆ ಅಂತ ಕೇಳಿದ್ರೆ, ಅರ್ಜುನ ಇದ್ರ ಮೇಲೆ ಬಿದ್ದ ಅಸ್ತ್ರಗಳು ಯಾರ ಅಸ್ತ್ರಗಳು ಗೊತ್ತಾ? ಭೀಷ್ಮರು, ದ್ರೋಣರು, ಕರ್ಣ ಮಂತ್ರಿತವಾದ ಅಸ್ತ್ರಗಳನ್ನು ಬಿಟ್ಟಿದ್ದಾರೆ. ಆ ಮಂತ್ರ ಯಾರೇ ಹೇಳಿಕೊಟ್ಟಿದ್ದಲ್ಲ, ದ್ರೋಣಾಚಾರ್ಯ ಹೇಳಿಕೊಟ್ಟಿದ್ದಲ್ಲ, ಪರಶುರಾಮ ರೂಪದ ನಾನೇ ಹೇಳಿಕೊಟ್ಟಿದ್ದೆ. ರಾಮಃ ಶಸ್ತ್ರಹೃತಾಮಹಂ, ನಾನೇ ಹೇಳಿಕೊಟ್ಟ ಅಸ್ತ್ರ ಇದ್ರ ಮೇಲೆ ಬಿದ್ದಿದೆ. ನಿನ್ನ ಉಳಿಸಬೇಕು ಇಷ್ಟು ದಿವಸ ಅಂತ ನಾನು ಫಂಕ್ಷನ್ ಮಾಡಿದ್ರೆ ತಡ್ಕೊಂಡಿದ್ದೆ. ಹಾಗೇನೆ ಅವನು ಹಾಗೆ ಇನ್ಆಕ್ಟಿವ್ ಆಗಿ ಇಟ್ಟಿದ್ದೆ. ಆದರೆ ಅವು ಸುಳ್ಳಾಗಬಾರ್ದಲ್ಲ, ಇವತ್ತು ಅದನ್ನು ಕೆಲಸ ಮುಗೀತಲ್ಲ, ಅದಕ್ಕೆ ಅದನ್ನು ಬಿಟ್ಟಿದ್ದೇನೆ. ಅದಕ್ಕೆ ನೋಡಿ ಏನಾಯ್ತು ನೋಡು, ಒಂದು ಅರ್ಥ ಸಾಕಿತ್ತು ನೀನು ಸುಟ್ಟು ಬೂದಿ ಆಗಲಿಕ್ಕೆ. ಆದರೆ ನನ್ನ ಕಾಪಾಡಿದ್ದೆ, ನನ್ನ ಬೇಕು ಅಂತ ತಾಡಿಸ್ಕೊಂಡೆ ನೋಡು, ಅದಕ್ಕೆ ಉಳಿಸಿದ್ದೇನೆ ಅಂತ ಹೇಳಿದ್ದ. ನೀನು ನಿನ್ನ ಸೈನ್ಯ ಬೇಡ ಕೃಷ್ಣ, ನೀನು ಬೇಕು ಅಂತ ಆರಿಸ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಅನುಗ್ರಹ ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ತೋರಿಸಿದಾಗ ಅರ್ಜುನನಿಗೆ ಏನು ಆಶ್ಚರ್ಯವಾಯಿತು. ಆತನ ಭಕ್ತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು, ಕಂಡಾಗೆಲ್ಲ ಜಾಸ್ತಿ ಆಗ್ತದೆ, ಕೇಳಿದಾಗೆಲ್ಲ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದಾನೆ ಅಕ್ಷರಂ ಬ್ರಹ್ಮ ಪರಮಂ, ಆ ಪದವನ್ನು ಸುಮ್ಮನೆ ಕೇಳೋದಲ್ಲ, ಅರ್ಥ ಯೋಚನೆ ಮಾಡಿದವರಿಗೆ ಭಗವಂತನ ಚಿತ್ರ ಏನು ಅಂತ ಗೊತ್ತಾಗುತ್ತೆ. ದೇವರು ಎಂದೆಂದೂ ವಿನಾಶದ ಹೆಸರಿನ ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಭಾವ ಅಧ್ಯಾತ್ಮ ಮುಚ್ಚತೆ. ಅಧ್ಯಾತ್ಮ ಅಂದ್ರೇನು? ಸ್ವಭಾವ ಅಧ್ಯಾತ್ಮಂ, ಸ್ವಭಾವ ಅಧ್ಯಾತ್ಮಂ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ವಭಾವ ಅಂದ್ರೆ ಜೀವ ಅಂತ ಅರ್ಥ, ಅಧ್ಯಾತ್ಮ ಅಂದ್ರೆ ಜೀವ ಅಂತ ಅರ್ಥ. ಬ್ರಹ್ಮ ಅಂದ್ರೆ ಭಗವಂತ, ಅಂದ್ರೆ ಜೀವ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಅಧ್ಯಾತ್ಮ ಶಾಸ್ತ್ರ ಓದ್ತಾರೆ. ಏನ್ ಹಾಗಂತ ಅರ್ಥ? ಅಧ್ಯಾತ್ಮ ಶಾಸ್ತ್ರ ಓದ್ತಾರೆ. ನಾವು ಒಳಗೆ ಎಲ್ಲಾ ಶಾಸ್ತ್ರಗಳು ಕೂಡ ಹೊರಗಿನ ಜಗತ್ತಿನ ಬಗ್ಗೆ ಮಾತಾಡುತ್ತೆ. ಎಲ್ಲಾ ಶಾಸ್ತ್ರಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಎಲ್ಲದನ್ನು ಹೊರಗಿನ ಬಗ್ಗೆ ಮಾತಾಡೋದು, ಒಳಗಿನ ಬಗ್ಗೆ ಅಲ್ಲ. ಆದರೆ ಜೀವನ ಬಗ್ಗೆ ಮಾತಾಡುತ್ತಲ್ಲ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರ ಅಂತ ಕರೀತಾರೆ. ನಮ್ಮ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತಿದ್ರೆ ಭಾಗವತ ಅದೇ ಅಧ್ಯಾತ್ಮ ಗ್ರಂಥಗಳನ್ನು ಓದಬೇಕು. ನಮ್ಮ ನೇಚರ್ ಏನಂತ ಅರ್ಥ ಆಗಬೇಕಾದ್ರೆ ಯಾವ ಶಾಸ್ತ್ರವೂ ಹೇಳೋದಿಲ್ಲ ಅದನ್ನ. ಯಾಕೆ ಕಣ್ಣಿಗೆ ಕಾಣೋ ಪದಾರ್ಥನೇ ಇಲ್ಲ, ತಮಾಷೆ ಎಲ್ಲ ಏನೇನೋ ಓದ್ತಾ ಇದ್ದೇವೆ, ನಮಗೆ ಸಂಬಂಧಪಟ್ಟದ್ದೇ ನಾವು ಓದ್ತಾ ಇಲ್ಲ. ಇದು ಭಾರಿ ಆಶ್ಚರ್ಯ, ನಾವು ಯಾರು ಅನ್ನೋದ್ರ ಬಗ್ಗೆ ಓದ್ತಾ ಇಲ್ಲ. ಅದಕ್ಕೆ ಅಧ್ಯಾತ್ಮ ಅಂದ್ರೆ ಜೀವ, ಜೀವನ ಬಗ್ಗೆ ಹೇಳೋ ಶಾಸ್ತ್ರಗಳು ಅಧ್ಯಾತ್ಮ ಶಾಸ್ತ್ರ. ಮುಂದೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಕರೀತಾರೆ. ಎಲ್ಲವನ್ನೂ ತಿಳಿದಾಯ್ತು, ನಿನ್ನನ್ನೇ ತಿಳ್ಕೊಳ್ಳಿಲ್ವಲ್ಲ. ತಿಳಕೋ ನಿನ್ನೊಳಗೆ ನೀನೇ ಮರುಳೆ, ನರಹರಿ ತೀರ್ಥರ ದೇವರು ನಾಮ. ತಿಳಕೋ ನಿನ್ನೊಳಗೆ ನೀನೇ, ನೀರ್ಯಾರಂತ ಮೊದಲು ತಿಳ್ಕೋ ನೀನು, ಇಲ್ದವರು ಪ್ರಯೋಜನಕ್ಕೆ ಬರೋದೇ ಇಲ್ಲ. ನಾವು ತಿಳ್ಕೊಂಡಿರ್ತೇವೆ, ತಪ್ಪು ತಿಳ್ಕೊಂಡಿರ್ತೇವೆ ಅಷ್ಟೇ. ನಾನು ನಾಮ ಅಂತ ಬಿಟ್ಟು ನಾವು ಅಲ್ಲದನ್ನೇ ತಿಳ್ಕೊಂಡಿರ್ತೀವಿ ಜಾಸ್ತಿಯಾಗಿ. ಏನಲ್ಲ, ಅಹಂಕಾರ ಪಟ್ಟು ತಿಳ್ಕೊಂಡಿರ್ತೇವೆ. ಅದನ್ನ ತಿಳ್ಕೊಂಡ ಹಾಗಲ್ಲ, ನ ಅಹಂಕರ್ತ ಹರಿಕರ್ತ ಅಂತ ಹೇಳ್ತೇವಲ್ಲ, ಅದು ತಿಳುವಳಿಕೆ ಬಂದಾಗಲೇ. ದೇವರು ಮಾಡಿಸ್ತಾನೆ, ದೇವರು ಸ್ವತಂತ್ರ. ಅವನ ಅನುಗ್ರಹಕ್ಕೆ ಪಾತ್ರರು ನಾವು, ನಿಮಿತ್ತ ಮಾತ್ರರು. ಈ ಚಿತ್ರ ಬಂದಾಗ ಅದು ಅಧ್ಯಾತ್ಮ ವಿದ್ಯಾ ಅಂತ ಕಾಣಿಸುತ್ತೆ. ಸ್ವಭಾವ ಅಧ್ಯಾತ್ಮ ಮುಚ್ಚತೆ. ಏನ್ ಹೇಳಿದಾಗ ಅದರಿಂದ ಸ್ವಸ್ಯ ಭಾವ ಸ್ವಭಾವ. ಭಾವ ಅಂದ್ರೆ ನಿತ್ಯ ಅಂತ, ಜೀವ ನಿತ್ಯ, ಪರಮಾತ್ಮ ಅಕ್ಷರ ಜೀವ ನಿತ್ಯ. ಆದ್ರೆ ಎಂಥ ನಿತ್ಯ ಅಂದ್ರೆ ಅವನ ದೇಹನಾಶಾದಿಗಳು ಉಂಟವನಿಗೆ, ದೇಹ ಬರೋದು ಹೋಗೋದಿದ್ದೇ ಇದೆ. ಆದರೆ ಎಸೆನ್ಸ್ ಆಸ್ಸೆಸ್ ಜೀವ ನಿತ್ಯ. ಹಿಂದೆ ಎರಡನೇ ಅಧ್ಯಾಯದ ಪ್ರಾರಂಭದಲ್ಲೇ ಬಂದಿದೆ, ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಪ್ರತಿಯೊಬ್ಬ ಜೀವನು ನಿತ್ಯ, ಆದರೆ ದೇಹಗಳು ಮಾತ್ರ ಬದಲಾಗ್ತಾ ಹೋಗುತ್ತೆ. ಒಬ್ಬ ಉದಾಹರಣೆ, ಚರ್ಮ ಇದೆ ಬಟ್ಟೆ ಬದಲಾಗ್ತಾ ಹೋಗುತ್ತೆ, ಚರ್ಮ ಇದೆ ಬಟ್ಟೆ ಬದಲಾಗ, ದೇಹದ ಮೇಲೆ ಬಟ್ಟೆ ಹಾಕೋತಾನೆ, ಚೇಂಜ್ ಮಾಡ್ತಾನೆ ಇರ್ತಾನೆ. ಆ ದೇಹ ಹಾಗೆ ಇರುತ್ತೆ, ಆದರೆ ಆ ದೇಹನ ಒಂದು ಬಟ್ಟೆ ಇದ್ದಾಗೆ ಲೆಕ್ಕ, ಅದೊಂದು ಬಟ್ಟೆನೆ. ಚರ್ಮ ಬಟ್ಟೆ ಇದ್ದಾಗ ತಾನೆ ಅದು ಒಂದು, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಹೋಗ್ತಾನೆ ಇರ್ತಾನೆ ಜೀವ. ಆದ್ದರಿಂದ ಅವನಿಗೆ ಜೀವ ನಿತ್ಯ, ಹೊರಗಿನ ದೇಹ ಅನಿತ್ಯ. ಪರಮಾತ್ಮಂತ ಹಾಗಲ್ಲ, ಅವನೂ ನಿತ್ಯ, ಅವನ ದೇಹವೂ ನಿತ್ಯ. ದೇವರಿಗೆ ಜೀವರಿಗೆ ಬೇರೆ ವ್ಯತ್ಯಾಸ ಇಷ್ಟು. ಜೀವನ ಹೊರಗಿನ ದೇಹ ಅನಿತ್ಯ, ಪರಮಾತ್ಮನ ಹೊರಗಿನ ದೇಹ ಅಂತಲೇ ಇಲ್ಲ, ಅವನ ಹೊರಗಿನ ದೇಹ ಒಳಗಿನ ದೇಹ ಎಲ್ಲ ಒಂದೇ ಭಗವಂತನಿಗೆ. ಅದೂ ನಿತ್ಯ, ಅವನೂ ನಿತ್ಯ. ಆದರೆ ಅವನಿಗೂ ಅವನ ದೇಹಕ್ಕೂ ಅತ್ಯಂತ ಸ್ವಗತ ಭೇದ ವಿವರ್ಜಿತ ಪರಮಾತ್ಮ. ಜೀವರು ಹಾಗಲ್ಲ, ದೇಹಗಳು ಬದಲಾಗ್ತಾ ಹೋಗುತ್ತೆ. ಹನುಮಂತ ರೂಪವನ್ನು ಬಿಡ್ತಾರೆ ವಾಯುದೇವರು, ಆಮೇಲೆ ಬ್ರಹ್ಮ ಪದವಿಗೆ ಬರ್ತಾರೆ. ಹನುಮಂತನಾಗಿದ್ದವರು ವಾಯುದೇವರು ಮೂಲ ರೂಪ, ಅದು ಅಲ್ಲಿ ಸೇರ್ಕೋತಾರೆ, ಅವರು ಬ್ರಹ್ಮದೇವರಾಗ್ತಾರೆ. ವಾಯುದೇವರು ರೂಪ ಬಿಟ್ಟುಬಿಡ್ತಾರೆ, ಅವರು ಬ್ರಹ್ಮ ರೂಪಕ್ಕೆ ಬರ್ತಾರೆ. ಅದೇ ರೀತಿಯಲ್ಲಿ ರುದ್ರದೇವರು ಆ ರೂಪ ಬಿಟ್ಟು ಶೇಷದೇವರ ರೂಪದವಿಗೆ ಬರ್ತಾರೆ. ಅದೇ ರೀತಿ ದೇವತೆಗಳೆಲ್ಲ ಇತ್ತು ಬದಲಾವಣೆ ಹೊಂದ, ದೇಹಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಆದರೆ ಪರಮಾತ್ಮನಿಗೆ ಮಾತ್ರ ಬದಲಾವಣೆಯ ಹೆಸರೇ ಇಲ್ಲ. ಮಚ್ಚ ಕೂರ್ಮ ವರಾಹ ನರಸಿಂಹ ಎಲ್ಲ ಒಂದು ಬಿಟ್ಟು ಒಂದಾಗಿದ್ದಲ್ಲ, ಮತ್ತೆ ಮಚ್ಚ ಡೈಡ್ ಅಂಡ್ ಕೂರ್ಮ ಬಾರನ್ ಅಂತ ಅರ್ಥ ಅಲ್ಲ. ಮಚ್ಚ ಯಾವಾಗಲೂ ಇರ್ತಾನೆ, ಕೂರ್ಮ ಯಾವಾಗಲೂ ಇರ್ತಾನೆ, ಅನಂತ ರೂಪನು ಅನಂತ ಕಾಲದಲ್ಲೂ ಇದ್ದೇ ಇರುತ್ತೆ. ಒಂದು ರೂಪಕ್ಕೂ ನಾಶ ಇಲ್ಲ, ಒಂದು ರೂಪಕ್ಕೂ ಹುಟ್ಟಿಲ್ಲ, ಎಲ್ಲವೂ ಅನಾದಿನಿತ್ಯ ಪ್ರಾದುರ್ಭಾವಗಳೇ ಹೊರತು ಹುಟ್ಟಿದ ರೂಪಗಳಲ್ಲ. ಇದು ಭಾರಿ ವಿಶೇಷವಾದದ್ದು. ಆದ್ದರಿಂದ ಜೀವಾಂಬನು ನಿತ್ಯ, ಚೇತನ ನಿತ್ಯ, ಅವನ ದೇಹಗಳ ಅನಿತ್ಯ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ, ಭೂತಭಾವೋದ್ಭವ ಕರಹ ವಿಸರ್ಗ ಕರ್ಮ ಸಂಜ್ಞಿತ. ಕರ್ಮ ಅಂದ್ರೆ ಏನು? ಮುಂದಿನ ಪ್ರಶ್ನೆ. ಕರ್ಮ ಅಂದ್ರೆ ಏನು? ಒಂದು ಕರ್ಮ ನಮಗೆ ಅರ್ಥ ಆಗಿದೆ, ಕರ್ಮಣ್ಣೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಆ ಕರ್ಮ ಬೇರೆ, ಆ ಕರ್ಮ ನಾವು ಮಾಡೋದದು. ಇದು ತಿಳ್ಕೊಳ್ಳ ಕರ್ಮ, ಇದು ತಿಳ್ಕೊಳ್ಳ ಕರ್ಮ ಬೇರೆ, ಮಾಡೋ ಕರ್ಮ ಬೇರೆ. ನಮ್ಮ ವರ್ಣ ಆಶ್ರಮಗಳಿಗೆ ತಕ್ಕಂತೆ ಏನು ಕರ್ಮ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಆ ಕರ್ಮಣ್ಣೇವಾಧಿಕಾರಸ್ತೆ ಹಿಂದಾಯ್ತು. ಈಗ ಇಲ್ಲಿ ಪರಮಾತ್ಮ ಹೇಳಿದ ಇನ್ನೊಂದು, ಅಧ್ಯಾತ್ಮಂ ಕರ್ಮ ಚಾಖಿಲಂ ಅಂತ ಹೇಳಿದ. ಏನು ಕರ್ಮ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ ಪರಮ ಭಗವಂತನೇ ಹೇಳ್ತಾನೆ, ಭೂತಭಾವ ಉದ್ಭವಕರಹ. ಅಂದ್ರೆ ಈ ಜಗತ್ತಿನ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನಲ್ಲ, ಅದನ್ನು ನಿಯಮನ ಮಾಡ್ತಾನಲ್ಲ, ಅದನ್ನು ನಾಶ ಮಾಡ್ತಾನಲ್ಲ, ವಿಸರ್ಗ ವಿಶಿಷ್ಟವಾದ ಸೃಷ್ಟಿ ಇದೆಯಲ್ಲ, ಭಗವಂತನ ಈ ಕಾರ್ಯವನ್ನು ಕರ್ಮ ಅಂತ ಕರೀತಾರೆ. ಭಗವಂತನ ವಿಶಿಷ್ಟವಾದಂಥ ಕಾರ್ಯಕರಣ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಕರ್ಮ. ದೇವರು ಸೃಷ್ಟಿ ಹೇಗೆ ಮಾಡ್ತಾನೆ, ಸ್ಥಿತಿ ಹೇಗೆ ಮಾಡ್ತಾನೆ, ಪ್ರಳಯ ಹೇಗೆ ಮಾಡ್ತಾನೆ, ಅದನ್ನೆಲ್ಲ ತೋರಿಸ್ತಾರಲ್ಲ, ಅದು ಕರ್ಮ. ಈ ದೃಷ್ಟಿಯಲ್ಲಿ ಭಗವಂತ ಮಾಡ್ತಕ್ಕಂಥ ಕಾರ್ಯಗಳ ರೀತಿಯನ್ನು ಕರ್ಮ ಅಂತ ಕರೆದಿದ್ದಾರೆ. ಅದನ್ನು ತಿಳ್ಕೊಳ್ಬೇಕು. ದೇವರು ಹೇಗೆ ಮಾಡಿಸ್ತಾನೆ ಅದನ್ನು ಯೋಚನೆ ಮಾಡೋದಿಲ್ಲ, ಇಷ್ಟ ಬಂದ ಮಾಡಿಸ್ಲಿ ಅಂತ ಹೇಳ್ತೇವೆ, ತಪ್ಪದು. ದೇವರು ಹೇಗೆ ಮಾಡಿಸ್ತಾನೆ, ವರ್ಕ್ ಮಿಷನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಓದೋದಿಲ್ಲ, ಮಿಷನ್ ಹೇಗೆ ಫಂಕ್ಷನ್ ಮಾಡುತ್ತೆ. ಆ ಥರ ದೇವರು ಏನು ಹೇಗೆ ಮಾಡ್ತಾನೆ, ಜನ್ಮಾದ್ಯಶೇಯತಃ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಹೇಗೆ ಮಾಡ್ತಾನೆ ಅಂತ ತಿಳ್ಕೊತೇವಲ್ಲ, ದೊಡ್ಡ ಜೀವನದ ಅತಿ ದೊಡ್ಡವಾಗಿರ್ತಕ್ಕಂಥ ರಹಸ್ಯ ಅದು. ಜಗತ್ತಿನ ಹುಟ್ಟು, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ ಹೇಗೆ ನಡೆಯುತ್ತೆ, ಭಗವಂತ ಹೇಗೆ ಮಾಡ್ತಾನೆ, ವಿಶ್ವದ ದೊಡ್ಡ ಒಗಟದು ಒಂದು, ಅದನ್ನು ತಿಳ್ಕೊಳ್ತಕ್ಕಂಥ ಕ್ರಮವನ್ನು ಕರ್ಮ ಅಂತ ಕರೀತಾರೆ. ಮೂರನೇದಾಯ್ತು, ಅಲ್ಲಿಗೆ ಅಧ್ಯಾತ್ಮ ಬ್ರಹ್ಮ ಆಯಿತು, ಜೀವ ಆಯಿತು, ಅಧ್ಯಾತ್ಮ ಅಂದರೆ ಜೀವ ಅದಾಯಿತು, ಆಮೇಲೆ ಈ ವಿಸರ್ಗ ಕರ್ಮ ಆಯಿತು, ವಿಶಿಷ್ಟವಾದ ಸೃಷ್ಟಿಯ ಕ್ರಮ ಕರ್ಮ ಆಯಿತು. ಆಮೇಲೆ ಇದು ಅಂದ್ರೆ ಏನಾಗಿದ್ರೆ, ಅಧಿಭೂತ ಅಂದ್ರೇನು? ಅಧಿಭೂತಂ ಕ್ಷರೋಭಾವ, ಅಧಿಭೂತಂ ಕ್ಷರೋಭಾವ. ಜೀವನ ದೇಹ ನಾಶ ಆಗತ್ತೆ ಅಂತ ಹೇಳಲಿಲ್ಲ, ನಾಶವಾದ ದೇಹವನ್ನು ಅಧಿಭೂತ ಅಂತ ಕರೀತಾರೆ. ನಾಶವಾಗದ ಜೀವ ಅಧ್ಯಾತ್ಮ, ನಾಶವಾಗುವ ದೇಹ ಅಧಿಭೂತ. ನಾಶವಾಗುವ ದೇಹ ಅಧಿಭೂತ ಶಬ್ದವಾಚ್ಯವಾದದ್ದು. ಸರಿ, ಹಾಗಿದ್ರೆ ಅಧಿಯಜ್ಞ ಅಂದ್ರೆ, ಅಧಿದೈವ ಅಂದ್ರೆ ಏನು? ಅಧಿಯಜ್ಞ ಅಂದ್ರೆ ಏನು? ಅಧಿದೈವ. ಈ ಎಲ್ಲ ಜೀವರೇನಿದ್ದಾರೆ, ಆ ಜೀವರ ಮೇಲೆ ಮುಖಂಡನಾಗಿ ಯಾವ ಜೀವ ಇದ್ದಾನೆ, ಅಂದ್ರೆ ಜೀವೋತ್ತಮ ಯಾರು ಅಂತ ಪ್ರಶ್ನೆ. ಜೀವರ ಅತ್ಯುತ್ತಮವಾದ ಜೀವ ಯಾರು? ಅದಕ್ಕೆ ಉತ್ತರ ಭಗವಂತ ಹೇಳ್ತಾನೆ, ಅಧಿದೈವ ಅಂತ ಹೇಳಿದ್ರೆ ಬ್ರಹ್ಮ ಶೇಷ ಇವರು ಅಧಿದೈವ ಅಂತ ಕರೀತಾರೆ. ಜೀವೋತ್ತಮ ಬ್ರಹ್ಮದೇವರು, ಜೀವಾಭಿಮಾನಿ ಶೇಷದೇವರು. ಆದ್ದರಿಂದ ಬ್ರಹ್ಮಶೇಷದೇವರನ್ನ ಅಧಿದೈವ ಅಧಿದೈವ ಅಂತ ಕರೆದರು. ಅಧಿ ಯಜ್ಞ ಅಂದ್ರೆ ಯಾರತ್ತು ಮುಂದಿನ ಪ್ರಶ್ನೆ. ಅಧಿ ಯಜ್ಞ ಅಂದ್ರೆ ಯಾರು? ಅಧಿ ಯಜ್ಞ ಅಂದ್ರೆ ನಮ್ಮ ದೇಹದಲ್ಲಿ ಕೂತು ಭಗವಂತ ಎಲ್ಲವನ್ನು ಮಾಡ್ತಾನೆ ಕೇಳಿ ಐತೀಗ, ಆದರೆ ನಮ್ಮ ದೇಹದಲ್ಲಿ ಕೂತು ಕೆಲಸ ಮಾಡಿಸ್ತಾನೆ ಅಂತ ಹೇಳಿದ್ರಲ್ಲ, ಆ ರೂಪ ಯಾವುದು ಅಂತ ತಿಳ್ಕೊಳ್ಳಿ. ಭಗವಂತನ ರೂಪ ಯಾವುದು? ಅದನ್ನ ಆ ರೂಪಕ್ಕೆ ಅಧಿಯಜ್ಞ ರೂಪ ಅಂತ ಕರೀತಾರೆ. ನಮ್ಮ ದೇಹದ ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತಿ ರೀತ ಆಚಾರ ತಾತ್ಪರ್ಯ. ದೇಹಸ್ಥ ವಿಷ್ಣು ರೂಪಾಣಿ, ಅದಕ್ಕೆ ಬಿಂಬರೂಪ ಅಂತ ಕರೆಯೋದು ಆ ಅರ್ಥದಲ್ಲಿ. ನಮ್ಮ ದೇಹಕ್ಕೆ ನಿಯಮನ ಮಾಡತಕ್ಕಂಥ ರೂಪ ಇದೆ. ಎಲ್ಲ ಮೇಷ್ಟ್ರುಗಳೇ ನಮ್ಮ ಕ್ಲಾಸ್ ಯಾರು ತಗೊಳ್ತಾರೆ ಅಂತಾರಲ್ಲ ಆ ಟೈಪ್. ಇವತ್ತು ನಮ್ಮ ದೇಹದೊಳಗಿದ್ದ ಭಗವಂತ ನಿಯಮನ ಮಾಡ್ತಾನಲ್ಲ, ಅದಕ್ಕೆ ಅಧಿಯಜ್ಞ ರೂಪ ಅಂತ ಕರೀತಾರೆ. ಈಗ ಅದನ್ನೆಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ. ಅಧಿಯಜ್ಞ ರೂಪವನ್ನು ತಿಳ್ಕೊಳ್ಳೋದ್ರಿಂದ ವಿಶೇಷವಾದ ಪ್ರಯೋಜನ ಬಂತು. ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ಭಗವಂತನ ರೂಪ ಬ್ರಹ್ಮ ಅಂತ ಕರೀತಾರೆ. ನಮ್ಮ ಒಳಗೆ ಇದ್ದು ದೇಹದೊಳಗೆ ನಿಯಮನ ಮಾಡತಕ್ಕಂಥ ರೂಪ ಹೃದಯದೊಳಗಿರುತ್ತಲ್ಲ, ಆ ರೂಪವನ್ನ ಈ ಅಧಿಯಜ್ಞ ಅಂತ ಕರೀತಾರೆ. ಇದು ಭಾರಿ ವಿಶೇಷ. ಈ ರೂಪದ ಮೂಲಕ ಆರಾಧನೆ ಮಾಡಬೇಕು. ಒಬ್ಬ ಆಫೀಸಲ್ಲಿ ಕೆಲಸ ಮಾಡೋನು ತನ್ನ ಆಫೀಸಿನ ಹೆಡ್ನ ಮೂಲಕ ಗವರ್ಮೆಂಟ್ ಫಾರ್ವರ್ಡ್ ಮಾಡ್ತಾನೆ. ಆ ಟೈಪ್ ಅದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಅದು ಇದು ಡೈರೆಕ್ಟ್ ಕೊಟ್ಟರೆ ಇನ್ವ್ಯಾಲಿಡ್. ಅದು ಇಲ್ಲಿಂದ ಹೋಗಬೇಕು. ಅದು ಭಗವಂತನ ಈ ರೂಪ ನಮ್ಮ ದೇಹದಲ್ಲಿ ಏನು ಇಟ್ಟಿದ್ದಾನಲ್ಲ, ಈ ರೂಪಕ್ಕೂ ಆ ರೂಪಕ್ಕೂ ಅವನಿಗೆ ವ್ಯತ್ಯಾಸ ಇಲ್ಲ, ಉಪಾಸನೆಯಲ್ಲಿ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು ನಾವು. ಈ ರೂಪದಿಂದ ಆ ರೂಪವನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಅಧಿಯಜ್ಞ ರೂಪ ಅಂತ ಕರೀತಾರೆ. ಹೀಗೆ ಇಷ್ಟು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಭಗವಂತ ಮುಂದಿನ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಗೇಯೋಸಿ ನಿಯತಾತ್ಮಭಿ, ಈ ಸಾಯೋ ಕಾಲದಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಅದು ದೊಡ್ಡ ಪ್ರಶ್ನೆ. ಅದು ಈ ಮುಂದಿನ ಬಹುಭಾಗ ಉತ್ತರ ಅದಕ್ಕೆ ಸೇರಿತ್ತು. ಇಷ್ಟು ದಿನ ಒಂದೊಂದು ಪದದಲ್ಲಿ ಪರಮಾತ್ಮ ಹೇಳಿಬಿಟ್ಟು ಆ ಸಾಯಕ್ರಮ ಡಿಟೇಲ್ ಆಗಿ ಹೇಳ್ತಾನೆ, ಬಹಳ ವಿಸ್ತಾರವಾಗಿ ಹೇಳ್ತಾನೆ. ನಾಳೆ ದಿವಸ ಆ ಭಾಗದ ವಿವರಣೆಯನ್ನು ನಾವು ನೋಡ್ತಾ ಹೇಗೆ ಬದುಕಿದ ಕಾಲದಲ್ಲಿ ಜೀವ ತುಂಬಾ ಪ್ರಶ್ನೆಗಳು ಬರುತ್ತೆ ಅನೇಕರಿಗೆ. ಎಲ್ಲ ಪ್ರಶ್ನೆಗೂ ಭಗವಂತ ಸ್ಪಷ್ಟ ಉತ್ತರ ಕೊಟ್ಕೊಂಡೇ ಅದನ್ನು ಪರಿಹಾರ ಮಾಡ್ತಾನೆ. ನಾಳೆ ಇವತ್ತು ನಿನ್ನೆ ಸ್ವಲ್ಪ ಶುರುವಾಗ ತಡವಾಗಿದೆ, ನಾಳೆ ಸರಿಯಾಗಿ 7 ಗಂಟೆ, ಇನ್ನು ಇರೋ 3 ದಿವಸಗಳು ನಮಗಿರೋದು. 8ನೇ ಅಧ್ಯಾಯ ಪೂರ್ತಿ ಮುಗಿಸಬೇಕು, ಖಂಡಿತ ಮುಗಿಯುತ್ತೆ. ಅದಕ್ಕೆ 7 ಸರಿಯಾಗಿ ಶುರು ಮಾಡಿ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಃ.